जैथीत्यागतने भासतां नो घृतम्बरे अर्थिकल्पितकल्पोऽयं प्रत्यर्थि गजकेसरि व्यासतीर्थ गुरुर्भूयाद् अस्मदिष्टात् सिद्धये तपोविद्याविरक्त्यादि सद्गुणोपाकरानहं वादिराजगुरून्मन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्द्रीवरेन्दवे श्रीराघवेन्द्रगुरवे नमो अत्यन्दयालवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्ध्यन्त मनोरथाः. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಮಧ್ವವಿಜಯ ಮಹಾಕಾವ್ಯ ಆಚಾರ್ಯರ ಜೀವನ ಚರಿತ್ರೆ ಹಾಗೂ ತತ್ವ ನಿಶ್ಚಯ ಉಡುವಂತಹ ನಮ್ಮ ಮನಸ್ಸನ್ನು ಪವಿತ್ರಗೊಳಿಸುವಂತಹ ಗ್ರಂಥ. ಅದರಲ್ಲಿ ನಾವು 5ನೇ ಸರ್ಗ ಅದರಲ್ಲಿ ನೋಡ್ತಾ ಬಂದಿದ್ದೀವಿ. ಅದರಲ್ಲಿ 22ನೇ ಪದ್ಯ ಸ್ವಲ್ಪ ಮಟ್ಟಿಗೆ ನೋಡಿದ್ದೀವಿ. ಅದು ಹೀಗೆ ಇರುವಂಥದ್ದು, ಬುಭುತ್ಸಯ ಮತ್ಸರಭಜಿತಾಂಜನಾನ್ ಅಂತಿರುವಂಥದ್ದು. ಈ ಪರ್ಟಿಕ್ಯುಲರ್ ಸರ್ಗದಲ್ಲಿ ಛಂದಸ್ಸು ಉಪಯೋಗಿಸುವಂಥದ್ದು ವಂಶಸ್ಥ ಇಲ್ಲ ಇಂದ್ರವಂಶ ಅನ್ನುವ ಎರಡು, ಅದೆಲ್ಲ ಅದರ ಮಿಶ್ರ ನಾವು ನೋಡಿದ್ದೀವಿ. ಅದನ್ನೇ ಮತ್ತೊಂದು ಸಾರಿ ಋಷಿ ದೇವತೆ ಛಂದಸ್ಸು ಹೇಳಬೇಕಾದ್ದರಿಂದ ಅದನ್ನು ಸ್ಮರಣೆ ಮಾಡಿಬಿಟ್ಟು ಹೋಗೋಣ. ಜತಜರ ಗಣಗಳಿರುವಂಥದ್ದು ವಂಶಸ್ಥ, ತತಜರ ಗಣಗಳು ಇರುವಂಥದ್ದು ಇಂದ್ರವಂಶ, ಎರಡರ ಮಿಶ್ರ ಇದ್ದರೆ ಉಪಜಾತಿ. ಸೊ ಇಲ್ಲಿ ಕೆಲವು ಕಡೆ ಎರಡರ ಮಿಶ್ರವೂ ಇದೆ, ಆದ್ದರಿಂದ ಅದನ್ನು ನಾವು ಯಥಾರೀತಿಯಾಗಿ ನೋಡಿದಾಗ ಗೊತ್ತಾಗತ್ತೆ ಆ ಗಣಗಳ ವಿಭಾಜನ, ಅಕ್ಷರ ವಿಭಾಜನದಿಂದ. ಇದು 22ನೇ ಪದ್ಯ. ಆಚಾರ್ಯರು ಅಲ್ಲಿ ಅದ್ವೈತ ಮತ ಖಂಡನವನ್ನು ಮಾಡಿದ ವಿಷಯವನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಸೇರಿದ ಜನರು ಎರಡು ವಿಧವಾದ ಜನರಿದ್ದರು. ಒಬ್ಬರು ಅನಿಮಾಸಿಟಿ ಬಂದವರು, ಸಮತ್ಸರರು ನಿರ್ಮತ್ಸರರು ಅಂತೇಳಿ. ಸಮತ್ಸರರು ಮತ್ಸರ ಭಾವ, ಮಾತ್ಸರ್ಯ ಅಂದ್ರೆ ಒಂದು ಅನಿಮಾಸಿಟಿ. ನಾವು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅರಿಷಡ್ ವರ್ಗದಲ್ಲಿ ಒಂದಾದ ಮಾತ್ಸರ್ಯ ಮತ್ಸರ ಭಾವ ಅಂದರೆ ಅದು ವೈರಭಾವ, ಒಂದು ವಿಧವಾದಂತಹ ಅನಿಮಾಸಿಟಿ ಅಂತ ನಾವು ಇಂಗ್ಲಿಷ್ನಲ್ಲಿ ಹೇಳಿದ್ರು. ಅದಕ್ಕೆ ಬಹಳ ಹತ್ತಿರ ಇರುವಂತಹ ಶಬ್ದ, ವೆರಿ ಕ್ಲೋಸ್ ವರ್ಡ್. ಆದ್ದರಿಂದ ಆ ವಿಧವಾಗಿ ಬರುವಂಥವರು ಕೆಲವರು ಜನ. ಆದರೆ ನಿರ್ಮತ್ಸರರು, ಕ್ಯೂರಿಯಾಸಿಟಿ, ಅವ್ರಿಗೆ ಅನಿಮಾಸಿಟಿ ಇಲ್ಲ, ಕ್ಯೂರಿಯಾಸಿಟಿ, ಜಿಜ್ಞಾಸೆಯಿಂದ ಬಂದವರು ಕೆಲವು. ಸೊ ಎರಡು ವಿಧವಾದ ಜನರಿದ್ದರು. ಎರಡು ವಿಧವಾದ ಜನರನ್ನು ಆಚಾರ್ಯ ಮಧ್ವರು ಗೆದ್ದರು, ಸೋಲಿಸಿದರು, ನಿರುತ್ತರನ್ನು ಮಾಡಿದರು. ಅಂದರೆ ವಾದಕ್ಕೆ ಬಂದವರನ್ನು, ಅನಿಮಾಸಿಟಿ ಇರುವವರನ್ನು ಗೆಲ್ಲಬಹುದು. ಕ್ಯೂರಿಯಾಸಿಟಿಯಿಂದ ಬಂದವರನ್ನು ಗೆಲ್ಲುವುದು ಹೇಗೆ ಅಂದರೆ ಅವರನ್ನು ಗೆಲ್ಲುವುದು ಅಂತ ಹೇಳಿದರೆ ಅವರ ಮನಸ್ಸನ್ನು ಗೆಲ್ಲುವುದು. ಆದ್ದರಿಂದ ಅವರನ್ನು ಗೆಲ್ಲುವುದು ಹೇಗೆ ಅಂತ ಹೇಳಿದರೆ ಸಂಶಯ ನಿವಾರಣೆ ಮೂಲಕವಾಗಿ ಅವರನ್ನು ಗೆದ್ದರು. ಇವರನ್ನು ಸೋಲಿಸಿದರು. ಅವರನ್ನು ಗೆಲ್ಲುವುದು ಯಾಕೆಂದರೆ ಯುಕ್ತಿ ಖಂಡನ ದ್ವಾರ ಇವರನ್ನು ಗೆಲ್ಲಿದರು. ಆಚಾರ್ಯರ ಭಂಗಿ, ಭಂಗಿ ಅಂದರೆ ಆ ವ್ಯಾಖ್ಯಾನ ಶೈಲಿ ಅಂತೀವಿ ನೋಡ್ರಿ, ಭಂಗಿ ವ್ಯಾಖ್ಯಾನ ಶೈಲಿ ವಿಧಾನ, ಭಂಗಿ ವಿಧಾನ ಪ್ರಾಸೆಸ್ ಟೆಕ್ನಿಕ್, ಅವರ ಶೈಲಿ ವ್ಯಾಖ್ಯಾನದ ಶೈಲಿ ಅಂಥದ್ದು ಅದ್ಭುತವಾಗಿತ್ತು. ಆದ್ದರಿಂದ ಆ ವ್ಯಾಖ್ಯಾನ ಶೈಲಿಯಿಂದ ಅವರನ್ನು ಗೆದ್ದರುವಂತೆ. ಆ ಎರಡು ವಿಧವಾದ ಜನರನ್ನು ಹೇಳುವಾಗ ಮೊದಲನೇ ಕ್ಯಾಟಗರಿ ಭೂತ್ಸಯ ಮತ್ಸರವರ್ಜಿತಾನ್ ಜನಾನ್, ಅವರು ಒಂದು ವಿಧವಾದ ಜನ. ಭೂಭುತ್ಸ ಅಂದರೆ ಬೋದ್ಧುಮಿಚ್ಛ, ಮತ್ಸರವಿಲ್ಲದೆ, ಯಾವ ವಿಧವಾದ ದ್ವೇಷಭಾವ ವೈರಭಾವವಿಲ್ಲದೆ ಸತ್ಯ ಅನ್ವೇಷಿಗಳಾಗಿ ಜಿಜ್ಞಾಸುಗಳಾಗಿ ನಿಜ ಜಿಜ್ಞಾಸುಗಳಾಗಿ ಬಂದವರು, ತಿಳಿಯಬೇಕು ಅನ್ನುವ ಇಚ್ಛೆಯಿಂದ ಬಂದ ಜನರು ಒಂದು ಕ್ಯಾಟಗರಿಯ ಆಗಿದ್ದಾರೆ. ಅವರು ಶ್ರುತಪ್ರವೀಣರು. ಆದ್ದರಿಂದ ಶ್ರುತಪ್ರವೀಣಾನ್ ಅತಿತಾರ್ಕಿಕಾನ್, ಶ್ರುತಪ್ರವೀಣರಾದವರು ಅವರು. ಶ್ರುತಪ್ರವೀಣರು ಅಂದರೆ ಏನು? ಶ್ರುತ ಅಂದರೆ ಕೇಳುವುದು, ಕೇಳುವುದರ ಮೂಲಕವಾಗಿ ಪ್ರವೀಣರಾದರು. ಪ್ರವೀಣ ಅಂದರೆ ಪ್ರಕರ್ಷೇನ ವೀಣ, ಒಂದು ಒಂದು ಅರ್ಥ ಪ್ರವೀಣರಂದರೆ ಸೌಂಡರು, ಸಮರ್ಥರು, ಕೇಪಬಲ್ ಪೀಪಲ್, ಎಕ್ಸ್ಪರ್ಟ್ಸ್ ಅಂದರೆ ಈ ಕೇಳಿ ಅರ್ಥ ಮಾಡಿಕೊಳ್ಳೋದರಲ್ಲಿ ಎಕ್ಸ್ಪರ್ಟ್ಸ್ ಅವರು. ಆದ್ದರಿಂದ ಅವರು ವಾಣಿ ವೀಣ, ಅದಕ್ಕೆ ಪ್ರವೀಣ ಅಂದರೆ ಪ್ರಕರ್ಷವಾದ ವೀಣ. ವೀಣ ಅಂತ ಹೇಳಿದರೆ ದೈವಿ ವೀಣಾ ಭವತಿ, ಅಥ ಖಲು ಇಯಂ ದೈವಿ ವೀಣಾ ಭ, ಸರಸ್ವತಿ ಅನುಗ್ರಹದಿಂದ ಅವರು ಪ್ರಕರ್ಷವಾದ ಸರಸ್ವತಿ ಅನುಗ್ರಹವನ್ನು ಪಡೆಯುತ್ತಾರೆ ಅಂತ ಪ್ರವೀಣರಾಗಿದ್ದಾರೆ. ಅವರು ಪ್ರವೀಣರು, ಶ್ರುತ ಪ್ರವೀಣರು, ಕೇಳುವುದರ ಮೂಲಕವಾಗಿ, ಶ್ರುತೇನ ಶಾಸ್ತ್ರ ಶ್ರವಣೇನ ಪ್ರವೀಣಾನ್, ಶಾಸ್ತ್ರವನ್ನು ಕೇಳುವುದರ ಮೂಲಕವಾಗಿ ಚತುರ ಬುದ್ಧಿ, ಚಾತುರ್ಯ, ಎಕ್ಸ್ಪರ್ಟಿಸ್ ಅದರಲ್ಲಿ ಇದೆ ಅವರಿಗೆ, ಅಂಥ ಅವರು. ಆದ್ದರಿಂದ ಅವರು ಅತಿತಾರ್ಕಿಕ ಅಂತ, ಅವ್ರಿಗೂ ಕೂಡ ಅತಿತಾರ್ಕಿಕ ಅನ್ನೋ ಅತಿತಾರ್ಕಿಕ ನಿಜವಾಗಿ ಮುಖ್ಯವಾಗಿ ಈ ಮತ್ಸರದಿಂದ ಕೂಡಿದವ್ರಿಗೆ ಅತಿತಾರ್ಕಿಕ ಚೆನ್ನಾಗಿ ಹೊಂದಾವಣಿಕೆ ಆಗುತ್ತೆ. ಅದೇ ಇವರಿಗೂ ತಾರ್ಕಿಕ ಬೇಡ, ಅದನ್ನು ಅಧಿಗಮಿಸಿರಬೇಕು, ತರ್ಕ ಬೇಡ ಅಂತ ಹೇಳುವವರು, ಕ್ಯೂರಿಯಾಸಿಯಿಂದ ಬಂದವರು, ಅದು ಒಳ್ಳೆ ಜನಕ್ಕೆ ಅಪ್ಲೈ ಮಾಡುವಂಥದ್ದು. ಇಲ್ಲ ಈ ಮತ್ಸರ, ಅದರಿಂದ ಅವರು ಅತಿತಾರ್ಕಿಕ ಅಂದ ನಾನು ಮತ್ಸರ ಬಜಿತಾನ್ ಅತಯವ ಭೂತ್ಸಯ, ಆದ್ದರಿಂದ ಅವರಿಗೆ ಬೋಧಮಿಚ್ಛ ತತ್ವ ಜಿಜ್ಞಾಸೆ ಇದೆ, ಆದ್ದರಿಂದ ಹಾಗೆ ಆಗತಾನ್ ಬಂದವರು ಕೆಲವರು. ಮತ್ಸರಾನ್ ಸಮತ್ಸರಾನ್ ಮತ್ಸರ ಭಾವದಿಂದ ಬಂದವರು ಅವರು ವಿಜಿಗೀಷೆಯ ಆಗತಾನ್, ಆಚಾರ್ಯರನ್ನು ಗೆಲ್ಲಬೇಕು ಅಂತ ಬಂದದ್ದು, ಒಂದು ವಿಧವಾದ ಅನಿಮಾಸದಿಂದ ಬಂದಿದ್ದಾರೆ. ಈ ದ್ವಿವಿಧವಾದ ಜನರನ್ನು ಕೂಡ, ಎರಡು ರೀತಿಯ ಜನರನ್ನು ಕೂಡ, ಅನಯಾಭಂಗ್ಯ ಮುಹು ಭಂಗಮುಪನಿನಾಯ, ಅನಯಾಭಂಗ್ಯ ಇಂತಹ ಅವರ ವ್ಯಾಖ್ಯಾನ ಶೈಲಿಯಿಂದಾಗಿ, ಎಂತಹ ವ್ಯಾಖ್ಯಾನ ಮುಂದೆಲ್ಲ ಮುಂದೆ ಶ್ಲೋಕದಲ್ಲಿ ನೋಡಿದ್ದೀವಿ, ಅವರು ಅಕ್ಲಿಷ್ಟ ಶಬ್ದಾನ್ವಯ ಇದೆಲ್ಲ ಇರುವಂಥದ್ದು, ಸುಲಭವಾದ ಶಬ್ದದನ್ವಯ ಮಾಡಿ ಅರ್ಥವನ್ನು ಎಲ್ಲರಿಗೂ ಚೆನ್ನಾಗಿ ತಿಳಿಸುವಂತಹ ಸುಂದರವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವುದರ ಮೂಲಕವಾಗಿ ಅವರು ಮತ್ತು ಆ ಜನರನ್ನು ಭಂಗಗೊಳಿಸಿದರು. ಭಂಗಗೊಳಿಸುವುದು ಎರಡು, ಸಜ್ಜನರನ್ನು ಭಂಗಗೊಳಿಸುವುದು ಅಂದರೆ ಅವರ ಸಂಶಯಗಳನ್ನು ಭಂಗಗೊಳಿಸುವುದು, ರಿಮೂವ್ ದೇರ್ ಡೌಟ್ಸ್, ಇವರ ಅಹಂಕಾರವನ್ನು ರಿಮೂವ್ ಮಾಡಿದ್ದಾರೆ. ಬಂದವರ ನಾವು ಜಾತಿಯನ್ನು ಹೇಳ್ತೀರ ಅಂತ ಅಹಂಕಾರದಿಂದ ಬಂದಿದ್ದಾರೆ, ಅವರನ್ನು ಯುಕ್ತಿ ಖಂಡನ ದ್ವಾರ ಅವರ ಭಂಗವನ್ನು ಮಾಡಿದ್ದಾರೆ. ಸಂಶಯ ನಿವಾರಣ ದ್ವಾರ ಒಳ್ಳೆಯವರ ಭಂಗ, ಪ್ರಶ್ನಕ್ಕೆ ಉತ್ತರ ಕೊಡುವುದರ ಮೂಲಕವಾಗಿ ಒಳ್ಳೆ ಭಂಗ ಮಾಡಿದ್ದಾರೆ, ಅವರ ಮನಸ್ಸನ್ನು ಗೆದ್ದಿದ್ದಾರೆ. ಇವರನ್ನು ಈ ವಿಧವಾಗಿ ಸೋಲಿಸುವುದರ ಮೂಲಕವಾಗಿ ಅವರನ್ನು ಅವರ ಯುಕ್ತಿಯನ್ನು ಗೆದ್ದಿದ್ದಾರೆ, ತಮ್ಮ ಯುಕ್ತಿ ಖಂಡನ ದ್ವಾರ ಅಂತ ಹೇಳಿ ಇದನ್ನು ನೋಡಿದಾಗ, ಆವಾಗ ಅವ್ರ ತಂದೆ ವಿಷಯ ಏನು ನಿಮಗೆಲ್ಲ ಗೊತ್ತಿತ್ತು, ಆ ಕಥೆಯಲ್ಲಿ ನೋಡಿದ್ವಿ ನಾವು ಏನು ನಡೀತು ಅಂಥೇಳಿ. ತಾಯಿ ತಂದೆ ಇಬ್ಬರು ಕೂಡ ತುಂಬ ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರು, ಮಗ ಹೀಗೆ ಹೊತ್ತ ಸನ್ಯಾಸ ತಗೊಂಡ್ರೆ ಹೇಗೆ, ಒಬ್ಬನೇ ಮಗ ಅಂತೇಳಿ, ಇಲ್ಲ ಇನ್ನೊಬ್ಬನು ಹುಡ್ತಾನೆ ಅಂಥೇಳಿ ಅವರಿಗೆ ಹೇಳಿ ಆವಾಗ ನಾನು ಸನ್ಯಾಸ ತಗೊಳ್ತೇನೆ ಇದೆಲ್ಲ ಇಷ್ಟು ಹೇಳಿದರು. ಆದರೂ ಅವ್ರಿಗೆ ಸನ್ಯಾಸ, ಮಗ ಸನ್ಯಾಸ ತಗೊಳ್ಳುವುದು ಇಷ್ಟ ಇದ್ದಿಲ್ಲ. ಆದ್ದರಿಂದ ಒಂದು ವಿಧವಾದಂತಹ ವೈಮನಸ್ಯ ಭಾವ ಒಂದು ಸ್ವಲ್ಪ ಇತ್ತು. ಆದರೂ ಕೂಡ ಆ ಮಗನನ್ನು ಬಂದು ಮಗ ಹೇಗೆ ಮಾಡ್ತೆ, ಮಗನ ಮೇಲೆ ಪ್ರೀತಿ, ಸನ್ಯಾಸ ಆಗಿದ್ದಾನೆ ಯತಿ ಆಗಿದ್ದಾನೆ, ಆದರೂ ಮಗನನ್ನು ನೋಡ್ಬೇಕಂತ ಬರ್ತಾರೆ ಒಂದಿನ. ಆವಾಗ ಏನ್ ನಡೀತು ಅನ್ನೋದು 23ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕದಾಚಿದೇನಂ ಪ್ರತಿಗಮ್ಯ ಸೌಮ್ಯಧೀಹಿ ಸಮಧ್ಯಗೇಹಾರ್ಯ ವರಪ್ರಸೇರಿವಾನ್ ಹೇತೋ ಉತಶ್ಚಿತ್ ಯುಮನೀಕೃತೋಪ್ಯಹೋ ಗುಣಾಬ್ಧಿಲುಬ್ಧ ಸುಜನ ಪ್ರಸೀದತಿ ಅಂಥೇಳಿ ನೋಡ್ರಿ. ಇದು ಅನ್ವಯ, ಮೊದಲು ಶಬ್ದಾನ್ವಯವನ್ನು ನೋಡ್ಬಿಟ್ಟು ಆಮೇಲೆ ಅರ್ಥ ಚಿಂತನೆಯನ್ನು ಮಾಡೋಣ. ಇದು ಈ ಶ್ಲೋಕದ ಅನ್ವಯ ಹೀಗಿದೆ. ಸೌಮ್ಯಧೀಹಿ ಸಹ ಮಧ್ಯಗೇಹಾರ್ಯ ವರ ಕದಾಚಿತ್ ಏನಂ ಪ್ರತಿಗಮ್ಯ ಪ್ರಸೇದಿವಾನ್ ಕುತಶ್ಚಿತ್ ಹೇತೋ ವಿಮನೀಕೃತೋಪಿ ಅಹೋ ಸುಜನ ಗುಣಾಬ್ಧಿಲುಬ್ಧ ಪ್ರಸೀದತಿ ಅಂಥೇಳಿ. ಅಂದರೆ ಇಲ್ಲಿ ನೋಡ್ರಿ ಅರ್ಥ ಹೀಗೆ, ನಿಮ್ಗೆಲ್ಲರೂ ಗೊತ್ತು ಅವರ ತಂದೆ ಹೆಸರು ಮಧ್ಯಗೇಹ ಭಟ್ಟರು ಅಂತೇಳಿ. ಮಧ್ಯಗೇಹ ಅಂದ್ರೆ ಮಿಡಲ್, ಮಧ್ಯ ಮನೆ, ನಡುಮನೆ ಅಂತ ನೋಡ್ರಿ. ಅವರು ಒಳ್ಳೆ ಪಂಡಿತರಾಗಿದ್ದರು, ಆದ್ದರಿಂದ ಊರಿನ ಜನ ಅವರು ಸುತ್ತು ಮನೆಗಳನ್ನು ಮಾಡಿಕೊಂಡಿದ್ರು, ಆ ಕಾಲದಲ್ಲಿ ಹಾಗೆಲ್ಲ ನಡೀತಾ ಇತ್ತು. ಆದ್ದರಿಂದ ಅವ್ರಿಗೆ ಹೆಸರು ಮಧ್ಯ ಮನೆ ಅವ್ರಿಗಿತ್ತು, ಆದ್ದರಿಂದ ಅವ್ರಿಗೆ ಮಧ್ಯಗೇಹ ಭಟ್ಟರು ಅಂತ ಒಂದು ಬಿರುದು ತರ, ಟೈಟಲ್ ತರ ಅದೇ ಅವ್ರ ಹೆಸರು ಆಗಿಬಿಡ್ತು. ಎಲ್ಲ ಕಡೆ ಅವರನ್ನು ಅದೇ ಹೆಸರಿಂದ ಕರೀಲಿಕ್ಕೆ ಶುರು ಮಾಡಿಬಿಟ್ರು. ಆದ್ದರಿಂದ ಅವ್ರ ನಿಜವಾದ ಹೆಸರೇನೋ ಗೊತ್ತಿಲ್ಲ ನಮಗೆ, ಈ ಹೆಸರಿಂದನೇ ಅವನ್ನು ಕರೀಲಿಕ್ಕೆ ಶುರು ಮಾಡಿದಾಗ ಅದೇ ಅವ್ರ ಹೆಸರು ಆಗಿಬಿಡ್ತು. ಆದ್ದರಿಂದ ಅವರು ಬಹಳ ಕೋಮಲ ಚಿತ್ತ ಉಳ್ಳವರಾಗಿ ಬಹಳ ಸೌಮ್ಯದವರು, ಆದ್ದರಿಂದ ಸೌಮ್ಯಧೀಹಿ ಅಂತ ಅವರಿಗೆ ಪ್ರಯೋಗ ಮಾಡಿದ್ದಾರೆ. ಸೌಮ್ಯಧೀಹಿ ಇದು ಮಧ್ಯಗೇಹ ಭಟ್ಟರಿಗೆ ಮಾಡಿದ ವಿಶೇಷಣ. ಕೋಮಲ ಚಿತ್ತರು, ಸೌಮ್ಯವಾದ, ಧೀ ಅಂದರೆ ಬುದ್ಧಿ, ಚಿತ್ತ, ಅವರ ಚಿತ್ತ ಬಹಳ ಕೋಮಲವಾಗಿತ್ತು, ಆದ್ದರಿಂದ ಅವರಿಗೆ ಸೌಮ್ಯಧೀಹಿ ಅಂತ ಪ್ರಯೋಗ ಮಾಡಿದ್ದಾರೆ. ಅಂತಹ ಸಹ ಮಧ್ಯಗೇಹಾರ್ಯವರ, ಮಧ್ವಾಚಾರ್ಯರ ತಂದೆಯಾದವರು ಮಧ್ಯಗೇಹ ಭಟ್ಟರು, ಒಳ್ಳೆ ಬ್ರಾಹ್ಮಣರು, ಶ್ರೇಷ್ಠವಾದ ಬ್ರಾಹ್ಮಣರು ಅವರು, ಕದಾಚಿತ್ ಒಂದಾನೊಂದು ದಿನ ಏನಂ ಪ್ರತಿಗಮ್ಯ ಈ ಮಧ್ವಾಚಾರ್ಯರನ್ನು ಬಂದು ಪ್ರತಿಗಮ್ಯ ಅವರ ಹತ್ತರನ್ನು ಬಂದು ಅವರ ಹತ್ತರ ಬಂದವರಾಗಿ ಪ್ರಾಪ್ಯ ಪ್ರತಿಗಮ್ಯ ಪ್ರಾಪ್ಯ ಅವರ ಹತ್ತಿರ ಬಂದವರಾಗಿ ಅವರನ್ನು ಹೊಂದಿದವರಾಗಿ ಪ್ರಸೇದಿವಾನ್ ಪ್ರಸಾದ ಅನ್ನುವ ಶಬ್ದದಿಂದ ಬಂದದ್ದು. ಪ್ರಸೇದಿವಾನ್ ಅಂದರೆ ಪ್ರಸನ್ನೋ ಅಭೂತು ಪ್ರಸನ್ನರಾದ ಅಂದರೆ ಆ ತಂದೆ ಬಂದು ಹೀಗೆ ತುಂಬ ಖುಷಿಯಾಯಿತು ಮಗನ ಆ ಪಾಂಡಿತ್ಯ ಜನಪ್ರೀತಿ ಜನಗಳ ಮೇಲೆ ಅವರಿಗಿರುವ ಪ್ರೀತಿ ಜನಗಳಿಗೆ ಅವರ ಮೇಲೆ ಇರುವ ಎರಡು ವಿಧವಾದ ಪ್ರೀತಿ ಅಂತಹ ಜನಪ್ರೀತ ಭಾವವನ್ನು ಗೆದ್ದಿರುವ ಒಳ್ಳೆ ಸ್ಥಾನದಲ್ಲಿರುವ ಮಗನನ್ನು ಕಂಡು ಅವರಿಗೆ ತುಂಬ ಖುಷಿಯಾಯಿತು. ಮೊದಲು ಸ್ವಲ್ಪ ಹೇಳ್ತಾ ಇದ್ದೆ ಪ್ರಾಕ್ ಮುಂದೆ ಕುತಶ್ಚಿತ್ ಹೇತೋಹೋ ವಿಮನೀಕೃತೋಪಿ ಮನ ನೀವು ಈ ಶಬ್ದವನ್ನು ಕೇಳೇ ಇರ್ತೀರ. ಲಕ್ಷ್ಮೀದೇವಿ ಯಾವತ್ತೂ ಕೂಡ ನಾರಾಯಣ ವಿಮನನ ಆಗೋದಿಲ್ಲ ಅಂಥೇಳಿ ವ್ಯಾದರಾಜ ಸ್ವಾಮಿ ಹೇಳಿದ ಮಾತು ನೀವು ಕೇಳಿದ್ದೀರ. ವಿಮನೀಕೃತ ಅಂದರೆ ವೈಮನಸ್ಯ ಅಂದರೆ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತೀವಿ ನೋಡ್ರಿ. ಆ ಡಿಫರೆನ್ಸ್ ಆಫ್ ಒಪಿನಿಯನ್ ಆ ಡಿಫರೆನ್ಸ್ ಆಫ್ ಒಪಿನಿಯನ್ನು ಮಗನ ಜೊತೆಲಿ ಇತ್ತು ಸನ್ಯಾಸ ಬೇಡ ಅಂತ ಇವ್ರು ಹೇಳಿದ್ರು ಇಲ್ಲ ನಾನು ಸನ್ಯಾಸ ತಗೊಂಡೇ ತಗೊಳ್ತೀನಿ ಅಂತ ಆ ವಿಧವಾಗಿ ವಿಮನೀ ಭಾವ ಬಂತು ವೈಮನಸ್ಯ ಭಾವ ಅಂದರೆ ಆ ಡಿಫರೆನ್ಸ್ ಆಫ್ ಒಪಿನಿಯನ್ ಅದಕ್ಕೆ ಕಲುಷೀಕೃತ ಚಿತ್ತ ಅಪಿ ವಿಮನೀಕೃತ ಅಪಿ ವಿಮನೀಕೃತ ಮನಸ್ಸಿನಲ್ಲಿ ಒಂದು ವಿಧವಾದಂತಹ ಕಲುಷೀಕೃತ ಚಿತ್ತ ಅಂದರೆ ಅಲ್ಲ ಕಲ್ಲೋಲವಾಯಿತು ಮನಸ್ಸು ಅಯ್ಯೋ ಮಗ ಸನ್ಯಾಸ ತಗೊಳ್ತಾ ಇದ್ದಾನಂತೆ. ಆದ್ದರಿಂದ ಆ ವಿಧವಾಗಿ ವಿಮನೀಕೃತರಾದರೂ ಮನಸ್ಸಿನಲ್ಲಿ ಗೊಂದಲ ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಬಂದವರಾಗಿದ್ದರೂ ಕೂಡ ಯಾವ ಕುತಸ್ಥಿತಿ ಯಾವುದೋ ಒಂದು ಕಾರಣದಿಂದ ಯಾವ ಕಾರಣ ನಿಮಗೆ ಗೊತ್ತು ಆ ಕಾರಣದಿಂದಾಗಿ ಆ ವೈಮನಸ್ಯ ಬಂದರೂ ಕೂಡ ತದಾ ತಮ್ ದೃಷ್ಟ ಪ್ರಸನ್ನ ಚಿತ್ತ ಅಭೂತ್ ಆ ಮಗನನ್ನು ಕಂಡು ಪ್ರಸನ್ನ ಚಿತ್ತರಾದರು. ಓ ಮಗ ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾನಪ್ಪ ಸ್ವಲ್ಪ ನಮಗೆಲ್ಲ ಕಷ್ಟ ಮನಸ್ಸಿಗಾದ್ರೂ ಚೆನ್ನಾಗಿ ಮಾಡ್ತಾ ಇದ್ದಾನೆ ಮಗ ಅಂತ ಅವ್ರು ಖುಷಿಯಾಯಿತು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಅಹೋ ಸುಜನ ಗುಣಾಬ್ಧಿಲುಬ್ಧ ಪ್ರಸೀದತಿ ಇದರಲ್ಲಿ ಏನು ಆಶ್ಚರ್ಯ ಇಲ್ಲ ಇದು ಇದು ಅಹೋ ಏನು ಅದ್ಭುತವಾದ ವಿಷಯ ಅಂತ ಹೇಳಿದರೆ ಸುಜನ ಸಜ್ಜನ ಒಳ್ಳೆ ಜನರಾದವರು ಅಂದರೆ ಒಳ್ಳೆ ಒಳ್ಳೆ ಸಂಸ್ಕಾರ ಸಜ್ಜನತ್ವ ಇರೋ ವ್ಯಕ್ತಿ ಅವನು ಗುಣಾಬ್ಧಿಲುಬ್ಧ ಅಂತೇಳಿ ಗುಣಾಬ್ಧಿಲುಬ್ಧ ಅಂದರೆ ಗುಣಬಾಹುಲ್ಯಂ ದೃಷ್ಟ ತದ್ಧಾತು ಅಶಕ್ತ ಅಂತೇಳಿ ಆಚಾರ್ಯರ ಮೇಲೆ ಅವ್ರಿಗೆ ಸ್ವಲ್ಪ ಸಿಟ್ಟಿದೆ ಯಾಕೆ ಸನ್ಯಾಸ ತಗೊಂಡಂತ. ಆದರೆ ಗುಣಗಳು ಅಂದರೆ ಪಾಸಿಟಿವ್ ಎಲ್ಲ ಗುಣಗಳ ಆಚಾರ್ಯರಲ್ಲಿ ಸನ್ಯಾಸವು ಒಳ್ಳೆ ಗುಣವೇ ಆದರೆ ತಂದೆ ಮುಖದಲ್ಲೇ ನೋಡ್ರಿ ತಂದೆ ಮುಖದಲ್ಲಿ ನೋಡಿದೆ ಸನ್ಯಾಸ ಬೇಡ ಬೇಡ ಅಂದ್ರು ಮಗ ತಗೊಂಡ ಸನ್ಯಾಸ ಅದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ. ಆದರೆ ಗುಣಗಳು ನೋಡಿದರೆ ಸಮುದ್ರ ಗುಣಬಾಹುಲ್ಯ ಅಂದರೆ ಅನೇಕ ಒಳ್ಳೆ ಗುಣಗಳಿದೆ ಆಚಾರ್ಯರಲ್ಲಿ. ಅದಕ್ಕೆ ಅಪ್ಪ ಇದು ಬಗಲಿಗೆ ಇಟ್ಬಿಡೋಣಪ್ಪ ಏನೋ ಮಾಡಿದ ಬೇಡ ಅಂತ ಸನ್ಯಾಸ ಅಂದ್ರೆ ತಗೊಂಡ ಅದು ಬಗಲಿಗೆ ಇಟ್ಬಿಡೋಣ ಅಂಥೇಳಿ ಈ ಗುಣ ಬಾಹುಲ್ಯವನ್ನು ನೋಡಿದವರಾಗಿ ಅದನ್ನು ಅಲ್ಲಗಳೆಯುವುದಕ್ಕೆ ಶಕ್ತರಾಗಲಿಲ್ಲ. ಅದನ್ನು ಗುಣಾಬ್ಧಿಲುಬ್ಧ ಅಂತ ಹೇಳಿದ ಗುಣದ ಸಮುದ್ರ ಅಂದರೆ ಅನೇಕ ಗುಣಗಳು ಗುಣ ಸಮುದ್ರ ಆಗಿರುವ ಮಗನನ್ನು ಕಂಡು ಅವರು ಲುಬ್ಧ ಅಂತ ಹೇಳಿದರೆ ಏನು ಲುಬ್ಧ ಅಂದರೆ ಲೋಭ ಅಂತ ಹೇಳಿದರೆ ಏನು ಯಾವನ್ನ ಲೋಭಿ ಅಂತ ಕರಿತೀವಿ. ಹಿ ಸ್ಪೆಂಡ್ಸ್ ವೆರಿ ಲಿಟಲ್ ಅದಕ್ಕೆ ಲೋಭಿ ಅಂತ ಕರಿತೀವಿ. ಇಲ್ಲಿ ಲುಬ್ಧ ಗುಣ ವಿಷಯದಲ್ಲಿ ಗುಣಲುಬ್ಧ ಸ್ವಯಮೇವ ಸಂಪ್ರ ಇದು ನಮಗೆ ಭಾರವಿಯ ಒಂದು ಶ್ಲೋಕದಲ್ಲಿ ಸಹಸಾವಿನ ಕ್ರಿಯಾಮ ವಿವೇಕ ಪರಮಾಪದಾಪದಾಮ್ ಅಂತ ಹೇಳುವಾಗ ಅಲ್ಲಿ ಭಾರವಿ ಹೇಳ್ತಾನೆ ಗುಣಲುಬ್ಧ ಸ್ವಯಮೇವ ಸಂಪದ ಅಂತೇಳಿ. ಆ ಗುಣಲುಬ್ಧ ಅನ್ನೋ ಶಬ್ದ ಅಲ್ಲಿ ಪ್ರಯೋಗ ಮಾಡ್ತಾನೆ. ನಾವು ಗುಣಗಳನ್ನು ನೋಡಬೇಕು. ದೋಷಗಳು ಸ್ವಲ್ಪ ಇರಬಹುದು ಅಂದರೆ ದೋಷಗಳು ನಮ್ಗೆ ಕಾಣಬಹುದು. ದೋಷಗಳು ಇಲ್ಲದೆ ಇದ್ರೂ ಕೂಡ ದೋಷದಂತೆ ಕಾಣಬಹುದು ಯಾವುದೋ ಒಂದು. ಅದನ್ನು ಬಗಲಿಗೆ ಇಟ್ಟುಬಿಟ್ಟು ಗುಣಗಳನ್ನು ಮಾಡ್ತಾ ನೋಡ್ತಾ ಅದಕ್ಕೆ ಇದು ಸುಭಾಷಿತದಲ್ಲಿ ಕೂಡ ಒಂದು ಬರುತ್ತೆ ಪರಗುಣ ಪರಮಾಣೂನ್ ಪರ್ವತಿ ಕೃತ್ಯ ನಿತ್ಯಂ ನಿಜ ಹೃದಯ ವಿಕಸಂತಹ ಸಂತಿಸಂತಹ ಕಿಯಂತಹ ಅಂಥೇಳಿ ಅಲ್ಲಿ ಸುಭಾಷಿತದಲ್ಲಿ ಕೂಡ ಹೇಳ್ತಾರೆ ಸುಭಾಷಿತಕಾರರು. ಆ ವಿಧವಾಗಿ ಬೇರೆಯವರಲ್ಲಿ ಆ ಗುಣಗಳನ್ನೇ ಕಾಣಬೇಕು. ಏನೋ ಒಂದು ಸ್ವಲ್ಪ ನೆಗೆಟಿವಿಟಿ ಕಾಣಿದ್ರು ಕೂಡ ಅದನ್ನು ವಿ ಹ್ಯಾವ್ ಟು ಸೆಟ್ ಇಟ್ ಅಸೈಡ್. ಹಾಗೆ ಸಜ್ಜನರು ಇರ್ತಾರೆ ಇದ್ದು ಪ್ರಸೀದತಿ ಪ್ರಕರ್ಷೇನ ಸೀದತಿ ಪ್ರಸನ್ನರಾಗಿರ್ತಾರೆ ಆದ್ದರಿಂದ ತಂದೆನೂ ಹಾಗೆ ಇದ್ದಾರೆ ಅಂತೇಳಿ. ಇದು ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಕರೀತಾರೆ ಇದಕ್ಕೆ. ಅಲಂಕಾರಕ್ಕೆ ಹೆಸರು ಸಂಸ್ಕೃತದಲ್ಲಿ ಅರ್ಥಾಂತರ ನ್ಯಾಸ ಅಲಂಕಾರ ಅಂತೇಳಿ. ಈ ಅಲಂಕಾರದ ವಿಶೇಷ ಏನಂತ ಹೇಳಿದರೆ ಐ ಮೀನ್ ಲಕ್ಷಣ ಏನಂತ ಹೇಳಿದರೆ ಸಾಮಾನ್ಯ ವಿಶೇಷ ಅಂತ ಎರಡು ವಿಧ ಅದು ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಮಾನ್ಯವನ್ನು ವಿಶೇಷದಿಂದಾಗಲಿ ವಿಶೇಷವನ್ನು ಸಾಮಾನ್ಯದಿಂದಾಗಲಿ ಜಸ್ಟಿಫೈ ಮಾಡುವುದು, ಸಮರ್ಥನೆ ಮಾಡುವುದು, ಅದನ್ನು ಅರ್ಥಾಂತರ ನ್ಯಾಸ ಅಲಂಕಾರ ಅಂದರೆ ಸಮರ್ಥನೆ ಮಾಡುವುದು ಸಾಮಾನ್ಯವನ್ನು ವಿಶೇಷದಿಂದಾಗಲಿ ವಿಶೇಷವನ್ನು ಸಾಮಾನ್ಯದಿಂದಾಗಲಿ. ಏನು ಸಾಮಾನ್ಯ ವಿಶೇಷ ಅಂದ್ರೇನು? ಸಾಮಾನ್ಯ ಸಮಾನ ಕಾಮನ್ ಕಾಮನ್ ಕ್ವಾಲಿಟಿ ಅಂದರೆ ಒಂದೊಂದು ಸಾರಿ ಸಾಮಾನ್ಯ ವಿಷಯವನ್ನು ನಾವು ಹೇಳಬಯಸುತ್ತೀವಿ ಅದಕ್ಕೆ ವಿಶೇಷವನ್ನು ಸಪೋರ್ಟಾಗಿ ಕೊಡ್ತೀವಿ ಅಂದರೆ ಸ್ಪೆಸಿಫಿಕ್ ಒಂದು ವ್ಯಕ್ತಿಯ ಬಗ್ಗೆ ಒಂದು ಐಟಮ್ ಬಗ್ಗೆ ಹೇಳುವುದು ವಿಶೇಷ. ದಟ್ ಮೀನ್ಸ್ ಒನ್ ಐಟಮ್ ಒನ್ ಆಸ್ಪೆಕ್ಟ್ ಕಾಮನ್ ಆಸ್ಪೆಕ್ಟ್ ಹೇಳುವುದು ಸಾಮಾನ್ಯ. ಸಮಟೈಮ್ಸ್ ವಿ ಜಸ್ಟಿಫೈ ಎ ಸ್ಪೆಸಿಫಿಕ್ ಆಸ್ಪೆಕ್ಟ್ ವಿತ್ ಎ ಕಾಮನ್ ಆಸ್ಪೆಕ್ಟ್ ಸಮಟೈಮ್ಸ್ ವಿ ಜಸ್ಟಿಫೈ ಎ ಕಾಮನ್ ಆಸ್ಪೆಕ್ಟ್ ವಿತ್ ಎ ಸ್ಪೆಸಿಫಿಕ್ ಆಸ್ಪೆಕ್ಟ್. ಉದಾಹರಣೆಗೆ ದೃಷ್ಟಾಂತಕ್ಕೆ ತಗೊಂಡ್ರೆ ಹನುಮಂತ ದೇವರು ಸಾಗರವನ್ನು ದಾಟಿದರು ಅದು ಪ್ರಸ್ತುತ, ಪ್ರಸ್ತುತ ಏನು ಸ್ಪೆಸಿಫಿಕ್ ವಿಷಯ. ನಾವು ಹೇಳಬಯಸಿದ್ದು ಪ್ರಸ್ತುತವಾದ ವಿಷಯ ಕರೆಂಟ್ ಕಾಂಟೆಕ್ಸ್ಟ್ ಈಸ್ ಎ ಸ್ಪೆಸಿಫಿಕ್ ಕಾಂಟೆಕ್ಸ್ಟ್ ವಿಶೇಷ ವಾಕ್ಯ. ಹನುಮಂತ ದೇವರು ಸಮುದ್ರವನ್ನು ದಾಟಿದ ಯಾರು ಒಂದು ಪರ್ಟಿಕ್ಯುಲರ್ ಪರ್ಸನ್ ಸಮುದ್ರವನ್ನು ದಾಟಿದರು ಇದನ್ನು ಜಸ್ಟಿಫೈ ಮಾಡುವುದಕ್ಕೆ ಒಂದು ವಿಶೇಷ ವಾಕ್ಯವನ್ನು ಹೇಳುವಂಥದ್ದು. ಮಹಾತ್ಮರಿಗೆ ದುಷ್ಕರ ಯಾವುದೂ ಇಲ್ಲ, ನಥಿಂಗ್ ಈಸ್ ಡಿಫಿಕಲ್ಟ್ ಫಾರ್ ಮಹಾತ್ಮಾಸ್, ಅದು ಸಾಮಾನ್ಯ ವಾಕ್ಯ ಎಲ್ಲ ಮಹಾತ್ಮರಿಗೆ ಸೇರಿಸಿ ಹೇಳುವಂಥದ್ದು. ಮಹಾತ್ಮರಿಗೆ ಯಾವುದು ಕಷ್ಟ ಇಲ್ಲ ರೀ, ಆದ್ದರಿಂದಲೇ ಹನುಮಂತ ದೇವರು ಸಮುದ್ರ ದಾಟೋದೇನು ಆಶ್ಚರ್ಯ ಇಲ್ಲ, ನಥಿಂಗ್ ಸರ್ಪ್ರೈಸಿಂಗ್, ಬಿಕಾಸ್ ಮಹಾತ್ಮರಿಗೆ ಏನು ಕಷ್ಟ ಇಲ್ಲ. ಸೊ ಮಹಾತ್ಮರಿಗೆ ಏನು ಕಷ್ಟ ಇಲ್ಲ ಅನ್ನುವ ವಾಕ್ಯ ಸಾಮಾನ್ಯ ವಾಕ್ಯ, ಅದರ ಮೂಲಕವಾಗಿ ಹನುಮಂತ ದೇವರು ಸಮುದ್ರವನ್ನು ದಾಟಿದರು ಅದರಲ್ಲಿ ಏನು ಆಶ್ಚರ್ಯ ಇದೆ, ಮಹಾತ್ಮರಿಗೆ ಏನು ಕಷ್ಟ ಇಲ್ಲ ಅಂತ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಜಸ್ಟಿಫೈ ಮಾಡಿದ್ದಾರೆ. ಕರೆಂಟ್ ವಾಕ್ಯ ವಿಶೇಷ ವಾಕ್ಯ, ನಮಗೆ ಅಪ್ರಸ್ತುತ ವಾಕ್ಯ ನಾನ್ ಕರೆಂಟ್ ನಾನ್ ಕಾಂಟೆಕ್ಚುವಲ್ ವಾಕ್ಯ ಈಸ್ ಸಾಮಾನ್ಯ ವಾಕ್ಯ. ಯೂಸಿಂಗ್ ದ ಸಾಮಾನ್ಯ ವಾಕ್ಯ ವಿ ಜಸ್ಟಿಫೈಡ್ ದ ಕರೆಂಟ್ ಪ್ರಸ್ತುತ ವಾಕ್ಯವನ್ನು ಜಸ್ಟಿಫೈ ಮಾಡಿದ್ದೀವಿ. ಇದು ಒಂದು ವಿಧವಾದ ಅರ್ಥಾಂತರ ನ್ಯಾಸ. ಅರ್ಥಾಂತರ ನ್ಯಾಸಕ್ಕೆ ಎರಡು ಮುಖಗಳಿವೆ. ಇದು ಸಾಮಾನ್ಯ ವಾಕ್ಯದಿಂದ ವಿಶೇಷ ವಾಕ್ಯವನ್ನು ಸಮರ್ಥನೆ ಮಾಡುವುದು, ಒಂದೊಂದು ಸರಿ ವಿಶೇಷ ವಾಕ್ಯದಿಂದ ಸಾಮಾನ್ಯ ವಾಕ್ಯವನ್ನು ಸಮರ್ಥನೆ ಮಾಡ್ತೀವಿ. ಸಾಮಾನ್ಯ ವಾಕ್ಯ ಇಸ್ ಕರೆಂಟ್ ಕಾಂಟೆಕ್ಸ್ಟ್, ಅದನ್ನು ಜಸ್ಟಿಫೈ ಮಾಡೋದಕ್ಕೆ ವಿಶೇಷ ವಾಕ್ಯದಿಂದ ಜಸ್ಟಿಫೈ ಮಾಡ್ತೀವಿ. ಅದು ಹೇಗೆ ದುಷ್ಟ ಅಂತ ಅದಕ್ಕೊಂದು. ಈಗ ನಾವು ಹೇಳಬೇಕು, ಯಾರಾದರೂ ಮಹಾತ್ಮರ ಜೊತೆಯಲ್ಲಿ ಸೇರಿದರೆ ನಮಗೂ ಗೌರವ ಸಿಗತ್ತೆ, ದೊಡ್ಡವರ ಜೊತೆಯಲ್ಲಿ ಇದ್ದರೆ ನಮಗೂ ಗೌರವ ಸಿಗತ್ತೆ ಅಂತ ಹೇಳೋದು ಕರೆಂಟ್ ಕಾಂಟೆಕ್ಸ್ಟ್, ನಾನು ಹೇಳಬಯಸಿದ ವಾಕ್ಯ ಇಲ್ಲ ವ್ಯಕ್ತಿ ಯಾರೊಬ್ಬರು ಹೇಳಬಯಸಿದ ವಾಕ್ಯ. ಒಳ್ಳೆಯವರ ಜೊತೆಯಲ್ಲಿ ಇದ್ದರೆ ನಮಗೂ ಗೌರವ ಸಿಗತ್ತೆ ರೀ ಅಂತ ಹೇಳೋದು, ಇದು ಕರೆಂಟ್ ವಾಕ್ಯ. ಇದನ್ನು ಜಸ್ಟ್ ಅದೇ ಆಗ್ರಿ ಅಂತ ಪ್ರಶ್ನೆ ಬಂದರೆ, ನೋಡ್ರಿ ಹೂವುಗಳು ಬಹಳ ಒಳ್ಳೆಯದು, ಆ ಹೂ ಬರೇ ದಾರ ಯಾರು ತಲೆ ಮೇಲೆ ಇಟ್ಕೊಳ್ಳೋದಿಲ್ಲ, ಹೂವಿನ ಜೊತೆಯಲ್ಲಿ ಮಾಲ ಆ ದಾರ ಮಾಲದ ತರಹ ಮಾಡಿದರೆ ತಲೆ ಮೇಲೆ ಇಟ್ಕೊಳ್ತಾರೆ. ಆ ದಾರ ಯಾರಿಗೂ ಬೇಕಾಗಿಲ್ಲ, ಹೂ ಮಾತ್ರ ಬೇಕು, ಅದು ಹೂ ಮಾತ್ರ ಇಡ್ಲಿಕ್ಕಾಗೋದೇ ದಾರದ ಜೊತೆಯಲ್ಲಿ ಕಟ್ಟಿದ್ದಾರೆ ಮಾಲ ಮಾಡಿದ್ದಾರೆ. ಆದ್ದರಿಂದ ಹೂವಿನ ಮೂಲಕವಾಗಿ ದಾರ ಕೂಡ ತಲೆ ಮೇಲೆ ಹೋಗಿ ಕೂತ್ಕೊಂಡು ಹೂ ಮಾತ್ರ ಕೊಡಬೇಕಾಗಿತ್ತು, ದಾರವೂ ಹೋಗು ಅಂದರೆ ಆ ಹೂವಿನ ಜೊತೆಯಲ್ಲಿ ಸೇರಿದ್ದಕ್ಕೆ ದಾರವೂ ಇಲ್ಲ. ಅಷ್ಟೇ ಅಲ್ಲದೆ ಇನ್ನೊಂದು ರೀತಿಯಲ್ಲಿ ಕೂಡ ಗೌರವ ಭಾವ ಸಿಕ್ಕುತ್ತ ಅಂತೇಳಿ, ಅಷ್ಟೇ ಅಲ್ಲದೆ ಹೂವಿನ ಜೊತೆಯಲ್ಲಿ ಸೇರಿದ್ದಕ್ಕೆ ದಾರಕ್ಕೂ ಕೂಡ ವಾಸನೆ ಬಂತು ಅಂತಲೂ ಒಂದು ಬರ್ತಾರೆ. ಬಟ್ ಇಲ್ಲಿ ಗೌರವ ಭಾವ ದೃಷ್ಟಿಯಲ್ಲಿ ತಲೆ ಮೇಲೆ ಹೋಗಿ ದಾರವರು ಕೂಡ ತಲೆ ಮೇಲೆ ಇಟ್ಕೊಂಡ್ರು, ಗೌರವದಿಂದ ನೋಡಿದರು, ಹೂವಿನ ಜೊತೆಯಲ್ಲಿ ಸೇರಿದ್ದಕ್ಕೆ ದಾರಕ್ಕೂ ಗೌರವ ಬಂತು. ಆದ್ದರಿಂದ ಮಹಾತ್ಮರ ಜೊತೆಯಲ್ಲಿ ಸೇರಿದ್ರೆ ಚಿಕ್ಕವರಿಗೂ ಗೌರವ ಬರುತ್ತೆ ಅಂತ ಹೇಳಿ, ಇದು ಇನ್ನೊಂದು ಈ ವಿಧವಾಗಿ ಸಾಮಾನ್ಯವನ್ನು ವಿಶೇಷದಿಂದಾಗಲಿ ವಿಶೇಷವನ್ನು ಸಾಮಾನ್ಯದಿಂದಾಗಲಿ ಸಮರ್ಥನೆ ಮಾಡುವುದಕ್ಕೆ ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಕರೀತಾರೆ. ಇಲ್ಲಿ ಆ ಅರ್ಥಾಂತರ ನ್ಯಾಸ ಅಲಂಕಾರದಿಂದ ಹೇಳಿದ್ದಾರೆ ಸಾಮಾನ್ಯ ವಾಕ್ಯ ಏನು ಅಂತ ಹೇಳಿದರೆ, ಸಜ್ಜನರು ಗುಣಗಳನ್ನು ಮಾತ್ರ ನೋಡಿ ಅತಿ ಒಂದೆರಡು ದೋಷ ನಮ್ಗೆ ಅನಿಸಿದ್ರು ಕೂಡ ಅದು ಗಣನೆ ಮಾಡದೆ ಪ್ರಸನ್ನರಾಗಿರ್ತಾರೆ. ಇದು ಸಾಮಾನ್ಯ ವಾಕ್ಯ. ಅದರ ಮೂಲಕವಾಗಿ ಕರೆಂಟ್ ವಾಕ್ಯನು ಮಧ್ಯಗೇಹ, ಇದು ವಿಶೇಷ ವಿಶೇಷವಾಗಿ ಸ್ಪೆಸಿಫಿಕ್ ಆಗಿ ಮಧ್ಯಗೇಹ ಭಟ್ಟರು ತಮ್ಮ ಮಗನನ್ನು ಕಂಡು ಅವರಲ್ಲಿರುವ ಅನೇಕ ಒಳ್ಳೆ ಗುಣಗಳು ಕಾಣ್ತಾ ಇದೆ, ಒಂದು ಅವರಿಗೆ ಅವರಿಗೆ ಇಷ್ಟ ಇಲ್ಲದೆ ನಿಜವಾಗ ಅದು ಕೂಡ ದೋಷ ಅಲ್ಲ, ಬಟ್ ಸಮಥಿಂಗ್ ದಟ್ ಹೀ ಡಸಂಟ್ ಲೈಕ್, ಸನ್ಯಾಸ ತಗೊಂಡ್ಬಿಟ್ಟ ಮಗ, ಅದು ಇಷ್ಟ ಇಲ್ಲ. ಆದರೂ ಅದು ಇಷ್ಟ ಇಲ್ಲ ಬಟ್ ಇವೆಲ್ಲ ಇಷ್ಟ ಇದೆ, ಈ ಇಷ್ಟು ಇಷ್ಟ ಇಲ್ಲದ ಕೆಲಸ ಮಾಡ್ತಾ ಇದ್ದಾನೆ, ಒಂದಿಷ್ಟ ಇಲ್ಲದೆ ಕೆಲಸ ಸನ್ಯಾಸ ತಗೊಂಡು, ಅದು ಸನ್ಯಾಸ ತಗೊಳ್ಳುವ ಮೂಲಕವಾಗಿ ಇದೆಲ್ಲ ಸಾಧ್ಯ ಆಯಿತು, ಸನ್ಯಾಸ ತಗೊಳ್ಳದೆ ಇದೆ ಇದೆಲ್ಲ ಸಾಧ್ಯ ಆಗ್ತಾ ಇದ್ದಿಲ್ಲ. ಆದ್ದರಿಂದ ಅದೆಲ್ಲದಕ್ಕೂ ಕಾರಣವೇ ಸನ್ಯಾಸ. ಆದ್ದರಿಂದ ಅದೇ ಇವರು ತಂದೆಯ ಮುಖದಿಂದ ನೋಡಿದಾಗ ಅದು ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ಬೇಜಾರಿದ್ದರೂ ಇದನ್ನು ಅವರು ಸಂತೋಷಪಟ್ಟರು ಅಂತ ಅದು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ 24ನೇ ಶ್ಲೋಕ, ತೇಜೋಮೃತಂ ನಂದನ ಗಾತ್ರಪಾತ್ರಗಂ ನೇತ್ರಾಂಜಲಿಭ್ಯಾಂ ಅಪಿಬತ್ ಸದಾವ್ಯಯಂ ವಿದ್ಯಾ ಸುಧಾಂ ಚಾಸ್ಯ ವಚೋ ಮಹಾಘಟೇ ಪೂರ್ಣಾಮಸೌ ಕರ್ಣ ಪುಟೇನ ಪಂಡಿತ ಅಂಥೇಳಿ. ಇಲ್ಲಿ ನೋಡ್ರಿ, ಬಹಳ ಲಿಂಗಸಾಮ್ಯ ಕೂಡ ಇದೆ. ಲಿಂಗಸಾಮ್ಯ ಅಂದ್ರೆ ಏನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಬಟ್ ಈ ಶ್ಲೋಕ ಅನ್ವಯ ಮೊದಲು ಹೀಗೆ, ಪಂಡಿತ ಅಸೌ ನಂದನ ಗಾತ್ರ ಪಾತ್ರಗಂ ಸದಾ ಅವ್ಯಯಂ ತೇಜೋಮೃತಂ ನೇತ್ರಾಂಜಲಿಭ್ಯಾಂ ಅಪಿಬತ್ ಅಸ್ಯ ವಚೋ ಮಹಾಘಟೇ ಪೂರ್ಣಾಂ ವಿದ್ಯಾಸುಧಾಂ ಚ ಕರ್ಣಪುಟೇನ ಅಪಿಬತ್ ಅಂತೇಳಿ. ಇದು ಬಹಳ ಸುಂದರವಾದ ಅಲಂಕಾರ ರೀತಿಯಲ್ಲಿ, ಅದ್ಭುತವಾದ ಅರ್ಥಾಲಂಕಾರ, ಭಾವಾಲಂಕಾರ, ಸಹಜ ವರ್ಣನೆ ಮಾಡಿದ್ದಾರೆ. ಇದು ಸ್ವಭಾವಾಲಂಕಾರ ನೋಡ್ರಿ, ಪ್ಲಸ್ ಉಪಮಾಲಂಕಾರವೂ ಇದೆ, ಶ್ಲೇಷಾಲಂಕಾರವೂ ಇದೆ, ಎಲ್ಲ ಅಲಂಕಾರಗಳಿಂದ ಕೂಡಿರುವಂಥದ್ದು. ಇಲ್ಲಿ ಪಂಡಿತ, ಸೊ ಅನ್ವಯ ನೋಡಿದ್ದೀವಿ, ಪಂಡಿತರು ವಿದ್ವಾಂಸರು ಆದಂತಹ ಆ ಮಧ್ಯಗೇಹ ಭಟ್ಟರು, ಅಸೌ ಪಂಡಿತ ಅಸೌ ವಿದ್ವಾಂಸರಾದ ಪಂಡಿತರಾದ ಈ ಮಧ್ಯಗೇಹ ಭಟ್ಟರು, ಮಧ್ಯಗೇಹಾರಿಯ ಶ್ರೇಷ್ಠರು ಇವರು ನಂದನ ಗಾತ್ರ ಪಾತ್ರಗಂ ಸದಾ ಅವ್ಯಯಂ ತೇಜೋ ಅಮೃತಮು ನೇತ್ರ ಅಂಜಲಿಭ್ಯಾಂ ಅಪಿಬತ್. ಅಮೃತ ಇದೆ, ಅಮೃತವನ್ನು ಕುಡಿಬೇಕು. ಹೇಗಿರಿ ಅಮೃತವನ್ನು ಕುಡಿಬೇಕು ಅಂತ ಹೇಳಿದರೆ, ಅಂಜಲಿ, ಅಂಜಲಿ ಅಂದರೆ ಎರಡು ಬೊಗಸೆ, ಬೊಗಸೆ ಅಂತ ನೋಡ್ರಿ, ಬೊಗಸೆಯಿಂದ ಅಮೃತವನ್ನು ಪಾನ ಮಾಡುವುದು. ಅಫ್ಕೋರ್ಸ್ ಒಂದು ಲೋಟನ ಹಾಕೊಂಡು ಮಾಡ್ಬೋದು, ಅದು ಬೇರೆ, ಬೊಗಸೆಯಿಂದ ಮಾಡುವುದು. ಸೊ ಬೊಗಸೆಯಿಂದ ಅಮೃತವನ್ನು ಕೂಡಿದಂತೆ ಇವರೇನು ಮಾಡಿದ್ದಾರೆ, ಆ ಅಮೃತ ಎಲ್ಲಿರುತ್ತೆ, ಪಾತ್ರೆಯಲ್ಲಿರುತ್ತೆ, ಪಾತ್ರೆಯಲ್ಲಿರುವ ಅಮೃತವನ್ನು ಬೊಗಸೆಯಿಂದ ತಗೊಂಡು ಕೈಯಲ್ಲಿ ತಗೊಂಡು ಕುಡಿತಾರೆ. ಹಾಗೆ ಇವರೇನು ಮಾಡಿದ್ದಾರೆ, ನಂದನ ಗಾತ್ರ ಪಾತ್ರಗಮ್ ಅಂತೇಳಿ, ನಂದನ ಅಂದ ಮಗ, ಸನ್, ಮಗನಾದ ಮಧ್ವಾಚಾರ್ಯರು ಅವರು, ಅವರು ಅವರ ಗಾತ್ರ ಅಂದರೆ ಅವರ ಶರೀರ. ಸೊ ಅವರ ಶರೀರ ಅನ್ನುವ ಅದರಲ್ಲಿರುವಂತಹ ಆ ಶರೀರವನ್ನು ಪಾತ್ರೆ ಜೊತೆಯಲ್ಲಿ ಹೋಲಿಸಿದ್ದಾರೆ. ಪಾತ್ರೆಯಲ್ಲಿರುವ ಸದಾ ಅವ್ಯಯಂ, ಯಾವಾಗಲೂ ಅಕ್ಷಯವಾಗಿರುವಂಥದ್ದು, ಕ್ಷೀಣವಾಗದೆ. ಅಮೃತ ಎಂಥದ್ದು, ಅಕ್ಷಯವಾಗಿರುತ್ತೆ, ಕ್ಷೀಣವಾಗದೇ ಇರುವಂಥದ್ದು ಅಮೃತ. ಕುಡಿದಷ್ಟು ಅಮೃತ ಬರ್ತಾನೆ ಇರುತ್ತೆ, ಆ ಅಮೃತದ ಲಕ್ಷಣ ಹಾಗೆ. ಆದ್ದರಿಂದ ಯಾವಾಗಲೂ ಅವ್ಯಯವಾಗಿರುವ ಆ ಅಮೃತವನ್ನು ಕುಡಿದಂತೆ ಇವರೇನು ಮಾಡಿದ್ದಾರೆ, ಆ ಮಗನ ಶರೀರದಲ್ಲಿ ತೇಜಸ್ಸು, ತೇಜೋಶಾಲಿಗಳಾಗಿದ್ದಾರೆ, ಅತ್ಯಂತ ತೇಜಸ್, ತೇಜ. ಆಚಾರ್ಯ ಮಧ್ವರು ಹೇಳಬೇಕಾ, ವಾಯುದೇವರ ಅವತಾರ, ಸಾಕ್ಷಾತ್ ವಾಯುದೇವರ ಅವತಾರ, ತೇಜಸ್ವರೂಪಿಗಳಾಗಿದ್ದಾರೆ. ಆ ತೇಜಸ್ವರೂಪನಾಗಿರುವಂತಹ ಮಗನ ಶರೀರವನ್ನು ಇವರು ಕಣ್ಗಳಿಂದ ನೋಡಿ ಕಣ್ಗಳಿಂದ ಕುಡಿದು ಬಿಟ್ರು ಅಂತೇಳಿ. ಈ ಕಾವ್ಯದ ಲಕ್ಷಣ, ಕಾವ್ಯ ರೀತಿಯಲ್ಲಿ ಕಣ್ಣಿಂದ ಹೇಗ್ರಿ ಕುಡಿತಾರೆ ಅಂದರೆ, ಕಣ್ಣಿಂದ ಕುಡಿಯುವುದು ಅನ್ನೋದು ಕಾವ್ಯದ ಮಾತು. ಕಾವ್ಯದ ಮಾತಲ್ಲಿ ಯಾವುದಾದ್ರೂ ನೋಡಿ, ಒಂದು ದೃಶ್ಯ ನೋಡಿ ಆನಂದವಾಯ್ತಂದ್ರೆ ಆ ದೃಶ್ಯವನ್ನು ಕಣ್ಣಿಂದ ಕುಡಿದು ಬಿಟ್ರಿ ಅಂತ ಹೇಳ್ತೀವಿ, ಅದು ಕಾವ್ಯದ ರೀತಿ. ಅದೇ ವಿಧವಾಗಿ ಮಗನ ಶರೀರ ಅನ್ನುವ ಪಾತ್ರೆಯಲ್ಲಿ ಆ ಕ್ಷೀಣವಾಗದೇ ಇರುವಂತಹ ತೇಜಸ್ಸನ್ನು, ಈ ಅಮೃತವನ್ನು ಯಾವುದಾದ್ರೂ ತೇಜಸ್ಸು, ಹೇಗಾದರೆ ಪಾತ್ರೆಯಲ್ಲಿರುವ ಅಮೃತವನ್ನು ಅಂಜಲಿ ಬೊಗಸೆಯಿಂದ ಕುಡಿತಾರೋ, ಹಾಗೆ ಇವರು ಮಗನ ಶರೀರದಲ್ಲಿ ಇರುವ ತೇಜಸ್ಸನ್ನುವ ಅಮೃತವನ್ನು, ಅದು ಸದಾ ಅವ್ಯಯವಾಗಿತ್ತು, ಅಕ್ಷಯವಾಗಿರುವಂತಹ ತೇಜಸ್ಸು, ತುಂಬ ತೇಜಸ್ಸಿತ್ತು. ಆದ್ದರಿಂದ ಅಂತಹ ಅಕ್ಷಯವಾಗಿರುವ ತೇಜಸ್ಸನ್ನುವ ಅಮೃತವನ್ನು ತಮ್ಮ ಕಣ್ಗಳು ಅನ್ನುವ ಅಂಜಲಿಯಿಂದ ಕುಡಿದ್ರು. ನೇತ್ರಗಳನ್ನು ಅಂಜಲಿ ಜೊತೆಯಲ್ಲಿ, ಅಂಜಲಿ ಅಂದರೆ ಬೊಗಸೆ, ಕಣ್ಗಳೆನ್ನುವ ಬೊಗಸೆಯಿಂದ ಅಮೃತವನ್ನು ಪಾನ ಮಾಡಿದರು ಅಂಥೇಳಿ. ಅಷ್ಟೇ ಅಲ್ಲದೆ ಅಂದರೆ ಇದು ಹೇಳಿ, ನೇತ್ರಾಂಜಲಿಭ್ಯಾಮ ಅಪಿಬತ ಅಂದರೆ ಸಾದರಂ ದದಶೈತಿ ಯಾವತ್ತು ಅಂತೇಳಿ, ಅತ್ಯಂತ ಪ್ರೀತಿಭಾವದಿಂದ ಅದು ಕಂಡರು, ಮಗನ ತೇಜಸ್ಸನ್ನು ಪ್ರೀತಿಯಿಂದ ಕಂಡರು ಅಂತ ಹೇಳುವುದೇ. ಕಂಗಳಿಂದ ಆ ತೇಜಸ್ಸನ್ನು ಕೂಡಿದರು ಅಂತ ಹೇಳುವುದು, ಅಂದರೆ ಪ್ರೀತಿಯಿಂದ ತೇಜಸ್ಸನ್ನು ನೋಡಿದರು ಅಂತೇಳಿ, ಅವನ ಆ ಮಗನ ಶರೀರದಲ್ಲಿರುವ ತೇಜಸ್ಸು. ಅದು ಇನ್ನೂ ಹೇಗಿತ್ತು ಅಂದರೆ, ಇನ್ನೊಂದು ಇದೇ ವಿಧವಾಗಿ ಶ್ಲೇಷಗಳಿಂದಲೂ ಸುಂದರವಾದ ಉಪಮಾದಿಂದಲೂ, ಇದು ಆ್ಯಕ್ಚುಲಿ ರೂಪಕಾಲಂಕಾರ, ಇವ ಇಲ್ಲ, ಉಪಮ ವಾಚಕ ಇಲ್ಲ, ಆದ್ದರಿಂದ ರೂಪಕಾಲಂಕಾರ. ಸೊ ಕಂಪ್ಯಾರಿಸನ್ ಇದೆ, ಆ ಕಂಪ್ಯಾರಿಸನ್ ಮೆಟಫರ್ ಅಂತೀವಿ, ರೂಪಕಾಲಂಕಾರ, ಉಪಮಾನ ಉಪಮೇಯಗಳಿಗೆ ಅಭೇದ ಇದ್ದರೆ ಅಂದ್ರೆ ಅಂಜಲಿ ನೇತ್ರಗಳೇ ಅಂಜಲಿಗಳಾಯಿತು, ಗಾತ್ರವೇ ಪಾತ್ರ ಆಯಿತು, ತೇಜಸ್ಸೇ ಅಮೃತವಾಯಿತು. ಆದ್ದರಿಂದ ಉಪಮಾ ವಾಚಕ ಇವ ಅನ್ನುವುದು ಇಲ್ಲ, ಆದ್ದರಿಂದ ಇದು ರೂಪಕಾಲಂಕಾರ. ಅದೇ ವಿಧವಾಗಿ ಮತ್ತು ರೂಪಕಾಲಂಕಾರದಲ್ಲೇ ಇರುವಂಥದ್ದು ಶ್ಲೇಷದಿಂದ ಕೂಡಿರುವಂಥದ್ದು ಇಲ್ಲಿ ನೆಕ್ಸ್ಟ್ ವರ್ಣನೆ ಹಾಗೆ ಬರ್ತಾ ಇದೆ. ಅಸ್ಯ ವಚೋ ಮಹಾಘಟೆ ಪೂರ್ಣಾಂ ವಿದ್ಯಾಸುಧಾಂಚ ಕರ್ಣಪುಟೇನ ಅಪಿಬತ್ ಅಂಥೇಳಿ. ಈ ಮಧ್ವಾಚಾರ್ಯರ ಅಸ್ಯ ಇವರ ಅಂದ್ರೆ ಮಧ್ವಾಚಾರ್ಯರ ವಚೋ ಮಹಾಘಟೆ, ಇಲ್ಲಿ ನೋಡ್ರಿ ದೊಡ್ಡ ಮಡಿಕೆಯಲ್ಲಿ ಅಮೃತ, ಇದು ಮತ್ತೆ ಅಮೃತ ಜೊತೆಲೆ ಹೋಲಿಸ್ತಾ ಇದ್ದಾರೆ, ಅಂದ್ರೆ ಮತ್ತು ಅಮೃತವೇ. ಆದ್ರೆ ಈ ಸಾರಿ ಅಮೃತ ಏನು, ಮಡಿಕೆಯಲ್ಲಿ ಇರುವ ಅಮೃತವನ್ನು ಮತ್ತು ಕೈಗಳಿಂದ ಕೂಡಿದಂತೆ ಇವರೇನು ಮಾಡಿದ್ದಾರೆ, ಆಚಾರ್ ಮಗನ ಮಾತು ಅನ್ನುವುದೇ ಒಂದು ಘಟ ಇದ್ದಂತೆ, ಅವರ ಮಾತಿನಲ್ಲಿ ಅಮೃತ ಇದೆ. ಏನು ಅಮೃತ ಇದೆ, ವಿದ್ಯಾ ಅನ್ನುವ ಅಮೃತ ಇದೆ. ವಿದ್ಯಾ ಏವ ಸುಧಾ, ವಚಃ ಏವ ಮಹಾಘಟ, ವಿದ್ಯಾ ಏವ ಸುಧಾ, ಕರ್ಣವು ಏವ ಪುಟವು, ಕರ್ಣಪುಟಗಳು. ಆ ಕರ್ಣಪುಟೇನ ಕರ್ಣ ದ್ವಯ ಆಖ್ಯ ಪಾತ್ರನ, ಪುಟ ಅಂದ್ರೆ ಪಾತ್ರ ಅಂತಲೂ ಅರ್ಥ ಇದೆ. ಈ ಕರ್ಣಪುಟಗಳು ಅಂತ ಹೇಳಿದ್ರೆ ಎರಡು ಕಿವಿಗಳು, ಇಲ್ಲ ಎರಡು ಪಾತ್ರೆಗಳಿದ್ದಂತೆ, ಅದೊಂದು ಪಾತ್ರೆ ಇಲ್ಲ ಒಂದು ಪಾತ್ರೆ ಅಂತ ತಗೊಳ್ಳಿ ಹಾಗನ್ನ. ಸೊ ಕರ್ಣದ್ವಯ ಎರಡು ಕಿವಿಗಳನ್ನುವ ಒಂದು ಪಾತ್ರೆಯಲ್ಲಿ, ಆ ಪಾತ್ರದಿಂದ ಅಲ್ಲಿ ಬೊಗಸೆದಿಂದ ಕುಡಿದಂತೆ, ಇಲ್ಲಿ ಅಂದ್ರೆ ಲೋಟ, ಒಂದು ಲೋಟದಿಂದ ಕುಡಿದಂತೆ, ಒಂದು ಪಾತ್ರೆಯಿಂದ ಕುಡಿದಿದ್ದಾರೆ ಅಮೃತ. ಅಮೃತವನ್ನು ಮಡಿಕೆಯಲ್ಲಿರುವ ಅಮೃತವನ್ನು ಒಂದು ಲೋಟ ಅನ್ನೋ ಪಾತ್ರೆ ತಗೊಂಡು ಕುಡಿದಂತೆ ಇವರು ಆಚಾರ್ಯ ಮಧ್ವರ ವಾಕ್ಕನ್ನುವ ಅದರಲ್ಲಿ ಮಡಿಕೆಯಲ್ಲಿ ವಾಕ್ಕನ್ನುವ ಮಡಿಕೆಯಲ್ಲಿರುವಂತಹ ಪೂರ್ಣ ಅದು ತುಂಬಿದೆ, ಆ ಮಡಿಕೆ ತುಂಬಾ ಅಮೃತ ಇದ್ದಂತೆ ಇವರ ವಾಕಿನಲ್ಲಿ ಕೂಡ ತುಂಬಾ ವಿದ್ಯೆ ಇದೆ. ಪೂರ್ಣ ವಿದ್ಯಾಸುಧಾ, ತುಂಬಿರುವ ವಿದ್ಯಾ ಎನ್ನುವ ಅಮೃತವನ್ನು ಕಿವಿಗಳೆನ್ನುವ ಪಾತ್ರದಿಂದ ಕುಡಿದರು. ಅಂದ್ರೆ ಏನು ಇದು, ಚಿತ್ರಂ ತತ್ ಪ್ರವಚನಂ ಚ ಸಾದರಂ ಅಶ್ರುಣೋದಿತಿ. ಅವರ ಮಗನ ಪ್ರವಚನವನ್ನು ಅತ್ಯಂತ ಪ್ರೀತಿಭಾವದಿಂದ ಕೇಳಿದರು. ಅದು ಕವಿತಾ ರೀತಿ ಕಾವ್ಯ ರೀತಿಯಲ್ಲಿ ಹೇಳುವುದು ಕೇಳಿದರು ಅಂತ ಹೇಳೋದಿಲ್ಲ, ಕಿವಿಯಿಂದ ಅಮೃತವನ್ನು ಕುಡಿದರು, ಆ ವಿದ್ಯಾ ಅನ್ನುವ ಅಮೃತವನ್ನು ಕುಡಿದರು. ಇಲ್ಲಿ ನೋಡ್ರಿ ಇನ್ನೊಂದು ಸುಂದರ ಏನಂತ ಹೇಳಿದ್ರೆ, ಅಮೃತ ಅನ್ನುವ ಶಬ್ದ, ಅಮೃತ ಅಂತ ಹೇಳಿದ್ರೆ ಅಮೃತಂ ಅನ್ನುವುದು ನಪುಂಸಕಲಿಂಗ ಶಬ್ದ. ಎರಡು ಕಡೆ ಅಮೃತಂ ಹಾಕಿದ್ರೆ ತೇಜಸ್ಸು ಅನ್ನೋದು ನಪುಂಸಕಲಿಂಗ ಶಬ್ದ, ವಿದ್ಯಾ ಅನ್ನೋದು ಸ್ತ್ರೀಲಿಂಗ ಶಬ್ದ, ಸುಧಾ ಅನ್ನೋದು ಸ್ತ್ರೀಲಿಂಗ ಶಬ್ದ. ವಿದ್ಯೆಯನ್ನು ಅಮೃತವನ್ನು ಹೋಲಿಸಿದಾಗ ವಿದ್ಯಾ ಸುಧಾ ಅಂತ ಹೇಳಿದ್ದಾರೆ. ಎರಡು ಲಿಂಗ ಸಾಮ್ಯನು, ವಿದ್ಯಾ ಅನ್ನೋದು ಸ್ತ್ರೀಲಿಂಗದಲ್ಲಿದೆ, ಸುಧಾ ಅನ್ನೋದು ಸ್ತ್ರೀಲಿಂಗದಲ್ಲಿ, ಫೆಮಿನೈನ್ ಜೆಂಡರ್. ತೇಜಸ್ ಅನ್ನೋದು ನಪುಂಸಕಲಿಂಗದಲ್ಲಿದೆ, ಅದೇ ವಿಧವಾಗಿ ಅಮೃತ ಅನ್ನೋದು ನಪುಂಸಕಲಿಂಗ, ಎರಡು ನ್ಯೂಟ್ರಲ್ ಜೆಂಡರ್. ಸೊ ಲಿಂಗ ಸಾಮ್ಯ ಅಂದ್ರೆ ಅದು, ದಟ್ ಮೀನ್ಸ್ ಸೇಮ್ ಜೆಂಡರ್. ಅಮೃತವೇ ಎರಡು ಕಡೆನು, ಒಂದು ಕಡೆ ಅಮೃತ ಅಂತ ಹೇಳಿ ಅದಕ್ಕೆ ಎರಡು ಕಡೆ ಅಮೃತ ಅಮೃತ ಅಂತ ಹೇಳಿಲ್ಲ, ಎರಡು ಕಡೆ ಸುಧಾ ಸುಧಾ ಅಂತ ಹೇಳಲಿಲ್ಲ, ಒಂದು ಕಡೆ ಅಮೃತ ಒಂದು ಕಡೆ ಸುಧಾ. ತೇಜಸ್ ಅನ್ನುವಾಗ ತೇಜೋ ಅಮೃತಂ, ತೇಜಸ್ ಅನ್ನುವ ಅಮೃತ, ಎರಡು ನಪುಂಸಕಲಿಂಗ. ವಿದ್ಯಾ ಸುಧಾ, ವಿದ್ಯಾ ಅನ್ನೋದು ಸ್ತ್ರೀಲಿಂಗ, ಸುಧಾ ಅನ್ನೋದು ಸ್ತ್ರೀಲಿಂಗ, ಆದ್ದರಿಂದ ವಿದ್ಯಾ ಸುಧಾ. ಲಿಂಗ ಸಾಮ್ಯವು ಸುಂದರವಾಗಿ ಬಳಸಿದ್ದಾರೆ, ಪ್ಲಸ್ ಈ ಶ್ಲೇಷಾಲಂಕಾರ ಪ್ಲಸ್ ರೂಪಕಾಲಂಕಾರ ಎಲ್ಲವನ್ನು ಹೇಳಿ ಸುಂದರವಾಗಿ ತಂದೆ ಮಧ್ಯಗೇಹ ಭಟ್ಟರು ತಮ್ಮ ಮಗನನ್ನು ಕಂಡು ಎಷ್ಟು ಖುಷಿಯಾಯಿತು ಅವರಿಗೆ. ಅವರ ಆ ಮಗನ ತೇಜಸ್ಸನ್ನು ಕಂಡರು, ಅವರ ಪ್ರವಚನವನ್ನು ಕೇಳಿದರು, ಅವರಿಗೆ ತುಂಬ ಖುಷಿಯಾಯಿತು, ತುಂಬ ಅದಕ್ಕೆ ಪ್ರಸನ್ನರಾದರು ಅಂತ ಹೇಳಿ ಆ ತಂದೆ ಮಾಡಿದಂತಹ ಆ ಮಗನ ಪ್ರವಚನವನ್ನು ಕೇಳಿ ಮಗನ್ನು ಕಂಡು ಅವರು ಸಂತೃಪ್ತರಾಗಿದರು, ಬಹಳ ಖುಷಿಯಾಯಿತು ಅವರಿಗೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇದು 24ನೇ ಶ್ಲೋಕ. 25ನೇ ಶ್ಲೋಕದ ಅರ್ಥ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ, ಅದು ಜಸ್ಟ್ ಶ್ಲೋಕ ಮಾತ್ರ ಓದ್ತೀನಿ, ಅರ್ಥ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಲೀಲಾ ವಿವಾದೇ ಗುರುಣಾ ಜಗದ್ಗುರೋ ಪ್ರಸಂಗತಸ್ತತ್ರ ಚ ತಾದೃಶೇ ಸತಿ ಸೂತ್ರಾರ್ಥ ವಿಚ್ಛೇತ್ ಕುರು ಭಾಷ್ಯಮಂಜಸೇ ಇತಿ ಆಕ್ಷೇಪಪೂರ್ವಂ ಗುರು ಅಭ್ಯದಾಯದಂ ಅಭ್ಯದಾದ್ ಇಮಂ ಅಂಥೇಳಿ ಇಲ್ಲಿ ಇರುವಂತಹ 25ನೇ ಶ್ಲೋಕ. ಅದರ ಅರ್ಥ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಹರೇ ಶ್ರೀನಿವಾಸ. ಶಿಕ್ಷಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಅನ್ಮ್ಯೂಟ್ ಮಾಡಿಕೊಂಡು ಕೇಳಬಹುದು. ಹರೇ ಶ್ರೀನಿವಾಸ.
ನಮಸ್ಕಾರ ಗುರುಗಳೇ, ದಿಸ್ ಇಸ್ ಆನಂದ್.
ಹಾ ಹೇಳಿ.
ಹಾ, ನೀವು ತುಂಬಾ ರೋಚಕವಾಗಿ ಹೇಳಿದ್ರಿ. ಅಮೃತ ಪಾನ ಮಾಡಿದ ಸಂತೋಷವೇ ಬಂತು. ಶ್ರೀಮದ್ ಆಚಾರ್ಯರ ಗುಣಗಳು ಅಷ್ಟು ಇದೆ ಎಂಬುದು, ಇಟ್ ವಾಸ್ ಸೋ ನೈಸ್ಲಿ ಡಿಸ್ಕ್ರೈಬ್ಡ್ ಇನ್ ದೋಸ್ ಅಲಂಕಾರ. ಎಸ್ಪೆಷಲಿ ಇವತ್ತು ಅರ್ಥಾಂತರನ್ಯಾಸ, ಅದು ಈ ಎರಡು ವಿಧವಾಗಿರುತ್ತೆ ಅಂತ ಹೇಳಿದ್ದು, ಇದಕ್ ಮುಂಚೆನೂ ಒಮ್ಮೆ ಹೇಳಿದ್ರಿ ತಾವು, ಬಟ್ ಇವತ್ತು ದಿ ಎಕ್ಸಾಂಪಲ್ಸ್ ಆರ್ ರಿಯಲಿ ಸಂಕೀತ್ ಸ್ಪೆಷಲ್ ಅಂಡ್ ಜೆನೆರಿಕ್ ಅಂಡ್ ಸಾಮಾನ್ಯ ಅಂಡ್ ವಿಶೇಷ, ವಿಶೇಷ ಅಂಡ್ ಸಾಮಾನ್ಯ ಎರಡು ಜೊತೆಗೆ ಹೋಲಿಸ್ಬೋದು ಎಂಬುದು ತುಂಬಾ ರೋಚಕವಾಯ್ತು ಹೇಳಲಿಕ್ಕೆ.
ನಮಸ್ಕಾರ ಗುರುಗಳೇ, ದಿಸ್ ರಾಮ್. ನಮಸ್ಕಾರ ಗುರುಗಳೇ, ಒಂದು ಖುಷಿ. ಹರೀಶ್ ನಿವಾಸ್ ಹರೇ ನಮಃ. ಇದು ಒಂದು 22ನೇ ಶ್ಲೋಕದಲ್ಲಿ ಉಪಾನಿ ನಾಯ ಅಂತ ಇದೆಲ್ಲ, ಅದ್ರ ಬಗ್ಗೆ ಹ್ಯಾಂಗ ಸ್ಪ್ಲಿಟ್, ಅದು ಹ್ಯಾಂಗ ಸ್ಪ್ಲಿಟ್ ಮಾಡಿ ಮೀನಿಂಗ್ ಮಾಡ್ತಾ ಇದೆ? ಆಡ ಉಪಾನಿ ನಾಯ ಅಂತ ಬರ್ತಲ್ಲ, ಉಪಾನಿ ನಾಯ ಅಂತ ಲಾಸ್ಟ್,
ಹೌದು,
ಅದು ಹ್ಯಾಂಗ
ಸ್ಪ್ಲಿಟ್ ಮಾಡು? ಅದು ಸ್ಪ್ಲಿಟ್ ಮಾಡೋದು ಹೇಗಂದ್ರೆ, ಉಪ ಅನ್ನೋದು ಉಪಸರ್ಗ, ದಟ್ ಈಸ್ ಪ್ರಿಫಿಕ್ಸ್. ಆನಿನಾಯ ನೀ ಅನ್ನುವ ಧಾತುವಿನಿಂದ ಬಂದದ್ದು ಆನಿನಾಯ. ಉಪ ಆನಿನಾಯ ಸ್ಪ್ಲಿಟ್ ಮಾಡೋದು, ಆನಿನಾಯ ಅನ್ನೋದು ಒಂದೇ ಶಬ್ದ, ನೀ ಅನ್ನು ತಕೊಂಡ್ರೆ ಆನಿನಾಯ. ಸೊ ಉಪ ಆನಿನಾಯ ಉಪನೀತ, ನಾವು ಉಪನಯನ ಅಂತೀವಿ ನೋಡು, ಉಪನಯನ ಇದು ಮಾಡುವಾಗ ಉಪನಯನ ನೀ, ಅದು ಕೂಡ ನೀ ಧಾತುವಿನಿಂದ ಬಂದದ್ದು. ಸೊ ಉಪನಯನ ಇದು ನೌನು, ಉಪಾನಿನಾಯ ಅನ್ನೋದು ವರ್ಬ್, ಉಪ ಪ್ಲಸ್ ಆನಿನಾಯ, ಆನಿನಾಯ ಅನ್ನೋದು ಅಲ್ಲಿ ತಗೋಬೇಕು. ಸೊ ಉಪ ಅನ್ನೋದು ಉಪಸರ್ಗ ಆರ್ ಪ್ರಿಫಿಕ್ಸ್, ಆದ್ದರಿಂದ ಉಪ ಆನಿನಾಯ.
ಆನಿನಾಯದ ಸೇರಾದು ತರ್ತವ, ಸೇರಾದು ತರ್ತವ, ಸೇರಾದು ಆನಿನಾಯದ ಬರ
ಆನಿನಾಯ ಅಂತ ಹೇಳಿದೆ. ಯಾ ಆನಿನಾಯ ಅಂತ ಹೇಳಿದರೆ
ಬರ
ಅದನ್ನು ಕರ್ಕೊಂಡು, ಉಪನಯನ ಅಂದ್ರೆ ಏನು, ಭಗವಂತನ ಹತ್ತ ಕರ್ಕೊಂಡು ಹೋಗುವುದು, ಲೀಡಿಂಗ್ ಸಂಬಡಿ. ಅದಕ್ಕೆ ನಾಯಕ ಅಂತ ನೋಡಿ, ನಾಯಕ ಆಲ್ಸೋ ಇಸ್ ಒರಿಜಿನೇಟೆಡ್ ಫ್ರಮ್ ದಿಸ್ ವರ್ಡ್ ಓನ್ಲಿ. ನೇತ ನಾಯಕ ಆಲ್ ದೀಸ್ ವರ್ಡ್ಸ್ ಆರ್ ಒರಿಜಿನೇಟೆಡ್ ಫ್ರಮ್ ದಿಸ್ ರೂಟ್ ವರ್ಡ್ ನೀ. ನೀ ಅನ್ನುವ ಧಾತುವಿನಿಂದ ಬಂದದ್ದೇ ಈ ಎಲ್ಲ ಶಬ್ದಗಳು, ನಾಯಕ ನೇತ. ಉಪಾನಿನಾಯ ಅಂತ ಹೇಳಿದರೆ ಪ್ರಾಪಯಾಮ ಅಂದ್ರೆ ಅಲ್ಲಿಗೆ ಅವರನ್ನು ಸೇರಿಸಿ ಅಲ್ಲಿಗೆ ಹೋಗುವಂತೆ ಮಾಡಿದರು, ಭಂಗಮ ಅಂದ್ರೆ ಭಂಗ ಬರುವಂತೆ ಮಾಡಿದರು. ಸೊ ದೇ ಮೇಡ್ ಹಿಮ್ ಅಬ್ಟೇನ್ ಇಟ್, ದೇ ಮೇಡ್ ಹಿಮ್ ಅಕ್ವೈರ್ ಇಟ್, ದೇ ಮೇಡ್ ಹಿಮ್ ಗೆಟ್ ಇಟ್. ಆದ್ದರಿಂದ ಉಪಾನಿನಾಯ ಅನ್ನೋದು ದಟ್ ಈಸ್ ಆಕ್ಚುಲಿ ಮೇಕಿಂಗ್ ಸಮ್ವನ್ ಡೂ ಇಟ್. ಸೊ ಉಪ ಆನಿನಾಯ ಉಪನಯನ ಕರ್ಕು ಅಂದ್ರೆ ನಾವೇನು ಉಪನಯನ ಮಾಡಿದ್ವಿ, ಮಗನಿಗೆ ಉಪನಯನ ಮಾಡಿದ್ವಿ ಅಂದ್ರೆ ಏನು, ದೇವರ ಹತ್ತಿರ ಕರ್ಕೊಂಡು ಹೋಗುವುದು, ಟೇಕಿಂಗ್ ಕ್ಲೋಸರ್ ಟು, ಉಪ ಇಸ್ ಕ್ಲೋಸರ್. ಆದ್ದರಿಂದ ಉಪಾನಿನಾಯ ಕ್ಲೋಸರ್ ಹೋಗುವಂತೆ ಮಾಡುವುದು. ಸೊ ದಟ್ ಮೀನ್ಸ್ ಲೀಡಿಂಗ್ ಸಮ್ವನ್ ಸಂವೇರ್, ಟೇಕಿಂಗ್ ಸಮ್ವನ್ ಸಂವೇರ್ ಅನ್ನುವುದು, ದಟ್ ಈಸ್ ದ ಮೀನಿಂಗ್. ಸೊ ಉಪ ಆನಿನಾಯ.
ಓಕೆ, ನಮಸ್ಕಾರ, ಥ್ಯಾಂಕ್ ಯು. ಹರೇ ಹರೀಶ್ ನಿವಾಸ್.
ನಮಸ್ತೆ ಗುರುಗಳೇ, ಇನ್ನೊಂದೊಂದು ಕ್ವಶನ್ ಇತ್ತು. ನೀವು ಭಾರವಿ ರೆಫರೆನ್ಸ್ ಹೇಳಿ ಹೇಳಿದ್ರಲ್ಲ, ಅದು ಅಲ್ಲಿನೂ ಯೂಸ್ ಮಾಡಿದ್ದಾರೆ ಅಂತ, ಅದು ನಂಗೆ ಡಿಡ್ ನಾಟ್ ರಿಜಿಸ್ಟರ್ ಅಂತ ಮತ್ತೆ ಹೇಳ್ತಾ.
ಅದು ಭಾರವಿ ಕಥೆ ಏನಿದೆ ಅಂತ ಹೇಳಿದ್ರೆ, ಒಂದು ಶ್ಲೋಕ ಬರೀತಾನೆ, ಸಹಸಾ ವಿಧದೀತನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಾಂ ಅಂಥೇಳಿ, ಗುಣಲುಬ್ಧಾಶ್ರಯ ಸಂಪದ ಅಲ್ಲಿ ಏನು ಹೇಳ್ತಾರಂದ್ರೆ, ಯಾವುದು ಕೂಡ ರ್ಯಾಶ್ ಆಗಿ ಮಾಡಬೇಡಪ್ಪ, ಮುಂದೆ ಹಿಂದೆ ಯೋಚನೆ ಮಾಡಿ ಮಾಡು ಅಂತ ಬರೆದಂತಹ ಶ್ಲೋಕ. ಈ ಆ ಕತೆ ಬಹಳ ರೋಚಕವಾದ ಕತೆ. ಆ ಭಾರವಿ ಆ ಶ್ಲೋಕವನ್ನು ಒಬ್ಬನಿಗೆ ಬರೆದು ಕೊಡ್ತಾನೆ, ಬರೆದು ಕೊಟ್ರೆ ಅವನ ಆ ಶ್ಲೋಕ ಬಹಳ ಸುಂದರವಾಗಿದೆ ಅಂತ ಹೇಳಿ ಆ ಶ್ಲೋಕವನ್ನು ಬರೆದ ಶ್ಲೋಕವನ್ನು ತಾನು ತನ್ನ ಬೆಡ್ರೂಮ್ನಲ್ಲಿ ತನ್ನ ಜೋಡಿ ಎಲ್ಲ ಅದಕ್ಕೆ ಹಾಕೊಂಡಿರ್ತಾನೆ. ಹಿ ವಿಲ್ ಹ್ಯಾಂಗಿಂಗ್ ದಟ್ ಟು ದಟ್. ಆ ತಂದೆ ಏನು ಮಾಡ್ತಾನಂದ್ರೆ, ತಂದೆ ಹಿ ವಿಲ್ ಗೋ ಅವೇ ಫಾರ್ ಎ ಲಾಂಗ್ ಟೈಮ್, ಬಿಸ್ನೆಸ್ ಎಲ್ಲ ಹೊರಟೋಗ್ತಾನೆ, ಆಮೇಲೆ ತುಂಬಾ ವರ್ಷಗಳಾದ್ಮೇಲೆ ಬರ್ತಾನೆ. ಬಂದಾಗ ಅರ್ಧರಾತ್ರಿ ಬರ್ತಾನೆ, ಬಂದಾಗ ಹೆಂಡತಿ ಮಗ ಒಂದ್ ಕಡೆ ಮಲಗಿರ್ತಾರೆ ಇಬ್ರು, ಹತ್ರ ಮಲಗಿರ್ತಾರೆ. ಮಲಗಿದಾಗ ಯಾರೋ ಪರಪುರುಷ ಮಗಳಿಗಿದ್ದಾನೆ ಅಂತ ಹೇಳಿ ತನ್ನ ಹತ್ರ ಕತ್ತಿರತ್ತೆ, ಆ ಕತ್ತಿಯಿಂದ ಅವನ್ನ ಕೊಲ್ಲಬೇಕಂತ ಹೋಗ್ತಾನೆ. ಹೋದಾಗ ಅಲ್ಲಿ ಆ ಶ್ಲೋಕ ಹ್ಯಾಂಗ್ ಮಾಡ್ತಾರೆ, ಆ ಶ್ಲೋಕಕ್ಕೆ ಮೊದಲು ಕದ್ದ ಕಳೆಗೆ ಬೀಳತ್ತೆ, ಆ ಬೆಳಕಿನ ಏನು ಶ್ಲೋಕ ಅಂತ ತೆಗೆದು ಓದ್ತಾನೆ. ಓದ್ದಾಗ ಇದು ಬರೆದಿರತ್ತೆ, ಡೋಂಟ್ ಡೂ ಎನಿಥಿಂಗ್ ಇನ್ ಎ ರ್ಯಾಶ್ ಅಂಡ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಕ್ವಾಲಿಟಿ, ಗುಣ ಲೋ ದೋಷ ಇವೆಲ್ಲ ಚಿಂತನೆ ಮಾಡಬೇಕು ಅಂತ ಶ್ಲೋಕ ಇರತ್ತೆ. ಇದ್ದಾಗ ಓಹೋ ನಾ ಐ ಮೇ ಬಿ ಐ ಲೆಟ್ ಮಿ ನಾಟ್ ಕಿಲ್ ದಟ್ ಪರ್ಸನ್, ನಾಳೆ ಯೋಚನೆ ಮಾಡೋಣ ಅಂತೇಳಿ ಹೊರಟೋಗ್ತಾನೆ. ಹೋಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದು ಅದೇ ಹೆಂಡತಿ ಯಾರಿತಾನ ಬಗಲಿ ಆ ಪುರುಷ, ಏ ನಿನ್ ತಂದೆ ಬಂದಾನು ನಮಸ್ಕಾರ ಮಾಡ. ಅವನಿಗೆ ಶಾಕ್ ಆಗತ್ತೆ, ಅಯ್ಯೋ ನಾನು ಕೊಂದೇನು ನನ್ನ ಮಗನೇ ಕೊಂದು ಬಿಡ್ತಾ ಇದ್ನಲ್ವ, ಅವನ ಮಗ ಈ ಡಸಂಟ್ ರೆಕಗ್ನೈಸ್ ಹಿಮ್, ಆದ್ದರಿಂದ ಸೊ ಈ ಶ್ಲೋಕ ನನ್ನ ಮಗನ ಪ್ರಾಣ ಕಾಪಾಡಿತು ಅಂತ ಹೇಳಿ. ಯಾರು ಈ ಶ್ಲೋಕ ಬರೆದಿದ್ದಂದ್ರೆ ಭಾರವಿ ಬರೆದಿದ್ದಾನೆ ಕವಿ, ದೊಡ್ಡ ಕವಿ ಅಂತ ಹೇಳಿದಾಗ ಹೋಗಿ ಬಾಲ ಅವನ ಪ್ರೇಜ್ ಮಾಡಿ ಈ ಶ್ಲೋಕ ನನ್ನ ಎಷ್ಟು ದೊಡ್ಡ ಅಮೌಂಟ್ ಆಫ್ ದುಡ್ಡು ಕೊಡ್ತಾನೆ, ಈ ಶ್ಲೋಕ ಎಷ್ಟು ದುಡ್ಡು ಕೊಟ್ಟರು ಸಾಕಾಗೋದಿಲ್ಲ, ಇದರಲ್ಲಿ ಇಷ್ಟು ಒಳ್ಳೆ ಅರ್ಥ ಇದೆ, ಇದನ್ನ ರಕ್ಷಣೆ ಮಾಡ್ತು ನನ್ನ ಮಗನಿವತ್ತು ಅಂತೇಳಿ ಕಾಪಾಡಿತು ಅಂತೇಳಿ ಹೇಳ್ತಾನೆ. ಅಲ್ಲಿ ಆ ಪ್ರಸಂಗ ಬರುತ್ತೆ, ಗುಣಗಳ ಚಿಂತನೆ ಹೇಗೆ ಮಾಡಬೇಕು, ಹೌ ವಿ ಹ್ಯಾವ್ ಟು ರೆಕಗ್ನೈಸ್ ದಿ ಪಾಸಿಟಿವ್ ಕ್ವಾಲಿಟೀಸ್ ಇನ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್, ಮಾಡಬೇಕಾಗಿದ್ದಾಗ ಮಾಡಬೇಕು, ಯಾ ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾಡಬೇಕು ಬೈ ಅನಲೈಸಿಂಗ್ ಪ್ರಾಪರ್ಲಿ. ಅವಿವೇಕ ಪರಮ ಆಪತ್ತುಗಳಿಗೆ ಸ್ಥಾನ ಆಗತ್ತೆ ಅಂತೇಳಿ, ಅವಿವೇಕ ಪರಮಾಪದಾಂ ಪದಂ ಅಂತೇಳಿ. ಓಕೆ ರೀ, ಮತ್ತು ನೆಕ್ಸ್ಟ್ ನೋಡೋಣ ಹರೇಶ್ ನಿವಾಸ.
ಹರೇ ನಮ ಹರೇಶ್ ನಿವಾಸ, ನಮಸ್ಕಾರ ಆಚಾರ್ಯ ಗುರು, ಸಾಷ್ಟಾಂಗ ನಮಸ್ಕಾರ ಗುರುಲೇ, ನಮಸ್ಕಾರ.
ನಮಸ್ಕಾರ ಹರೇಶ್ ನಿವಾಸ, ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ.
ಹರೇಶ್ ಶ್ರೀನಿವಾಸ ನಮಸ್ಕಾರ ರೀ, ತುಂಬಾ ಚೆನ್ನಾಗಿತ್ತು ರೀ ಕ್ಲಾಸು, ಬಹಳ ಚೆನ್ನಾಗಿತ್ತು.